ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಓ
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಪಾಪ ಅರಿಕೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ದೇವರ ಕೃಪೆಯಿಂದ ಸಂತೋಷದಿಂದಲೂ ಕ್ಷೇಮದಿಂದಲೂ ಇದ್ದೀರ ಎಂಬುದಾಗಿ ನಾನು ಬಯಸತಕ್ಕಂಥವನಾಗಿದ್ದೇನೆ. ನಿಮಗೋಸ್ಕರ ನಾವು ಪ್ರಾರ್ಥಿಸುವಂತೆಯವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ನಾವು ಸತ್ಯವೇದದಿಂದ ಕಲಿಯಲು ಹೋಗುವಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂದರೆ ಪಾಪ ಅರಿಕೆ. ಒಬ್ಬ ವ್ಯಕ್ತಿ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ಮುಂದೆ ಬಂದಂಥ ಸಂದರ್ಭದಲ್ಲಿ ತಾನು ಪಾಪಿ ಎಂಬುದಾಗಿ ಅರಿತುಕೊಂಡು ಆತನು ಮನ ತಿರುಗುವಾಗ ತನ್ನ ಪಾಪಗಳಿಗೋಸ್ಕರ ಆತನು ಪಶ್ಚಾತ್ತಾಪಪಟ್ಟು ಅದನ್ನು ಹರಿಕೆ ಇಡ್ತಕ್ಕಂಥದ್ದು. ಹಾಗಾದರೆ ಯಾಕೆ ನಾವು ಪಾಪವನ್ನು ಹರಿಕೆ ಇಡಬೇಕು, ಹೇಗೆ ಹರಿಕೆ ಇಡಬೇಕು, ಯಾರ ಸಮ್ಮುಖದಲ್ಲಿ ಹರಿಕೆ ಇಡಬೇಕು, ನಾವು ಪಾಪವನ್ನು ಹರಿಕೆ ಮಾಡಿದರೆ ನಮಗೆ ಸಿಗ್ತಕ್ಕಂತಹ ಒಂದು ಪ್ರಯೋಜನವೇನು, ನಾವು ಪಾಪವನ್ನು ಹರಿಕೆ ಮಾಡಿಕೊಳ್ಳದೆ ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡರೆ ನಾವು ಅನುಭವಿಸ್ತಕ್ಕಂತಹ ಕಷ್ಟ ಏನು ಅನ್ನುವಂತಹ ಒಂದು ವಿಚಾರವನ್ನು ಇವತ್ತಿನ ದಿನದಲ್ಲಿ ನಾವು ಕಲಿಯುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ನೀನು ಒಳ್ಳೆಯವನು, ಮಹೋನ್ನತ ದೇವರಾಗಿದ್ದೀಯ ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಪಾಪ ಹರಿಕೆ ಅಂದರೆ ಏನು, ಅದನ್ನು ನಾವು ಹೇಗೆ ಹರಿಕೆ ಇಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ನಾವು ಕಲಿಯಲು ಹೋಗುವಾಗ ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ವಿಶೇಷವಾಗಿ ಈ ಮಾಧ್ಯಮದ ಮೂಲಕವಾಗಿ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಹೌದು, ನಾನು ಪಾಪಿ, ನನ್ನ ಪಾಪಗಳನ್ನು ಕ್ರಿಸ್ತನ ಮುಂದೆ ಹರಿಕೆ ಇಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ಒಂದು ಸಂದೇಶದ ಮೂಲಕವಾಗಿ ಹರಿತುಕೊಂಡು ಪಾಪಗಳನ್ನು ಹರಿಕೆ ಇಟ್ಟು ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪಾಪ ಹರಿಕೆ. ನಾವು ಪಾಪವನ್ನು ಹರಿಕೆ ಇಡಬೇಕಾದರೆ ನಮಗೆ ದೇವರು ನೀಡುವಂತಹ ಒಂದು ವಾಗ್ದಾನ ಏನು ಎಂಬುದಾಗಿ ನಾವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಒಂದು ಯೋಹಾನ 1:9 ಓದಿದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ಯಾವ ಒಬ್ಬ ವ್ಯಕ್ತಿ ತನ್ನ ಪಾಪಗಳನ್ನು ಅರಿಕೆ ಇಟ್ಟರೆ ಮಾತ್ರ ದೇವರು ಆತನು ನಂಬಿಗಸ್ತನು ಆತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಆತನು ಕ್ಷಮಿಸ್ತಕ್ಕಂಥವನಾಗಿದ್ದಾನೆ, ಸಕಲ ಅನೀತಿಯನ್ನು ನಮ್ಮಿಂದ ತೆಗೆದಾಕಿ ನಮ್ಮನ್ನು ಶುದ್ಧೀಕರಿಸ್ತಕ್ಕಂಥವನಾಗಿದ್ದಾನೆ. ಎಂತಹ ಅದ್ಭುತವಾದಂತಹ ಒಂದು ವಾಗ್ದಾನವೆಲ್ಲವೇ ಪ್ರಿಯ ಕೇಳುಗರೆ. ನಾವು ಪಾಪಗಳನ್ನು ಅರಿಕೆ ಇಟ್ಟರೆ ಮಾತ್ರ ಆತನು ನಂಬಿಗಸ್ತನು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪಾಪಗಳನ್ನು ನಾವು ಮತ್ತೊಬ್ಬರ ಜೊತೆ ಹೇಳಿಕೊಳ್ತಕ್ಕಂಥವರಾಗಿದ್ದೇವೆ. ನಾ ಈ ತಪ್ಪನ್ನು ಮಾಡಿದೆ, ಆ ತಪ್ಪನ್ನು ಮಾಡಿದೆ ಎಂಬುದಾಗಿ, ಯಾಕೆಂದರೆ ಅವರ ಮೇಲೆ ನಂಬಿಕೆಯನ್ನು ಇಟ್ಟು. ಅನೇಕ ಸಂದರ್ಭದಲ್ಲಿ ಮನುಷ್ಯರು ನಂಬಿಗಸ್ತರಾಗಿ ಜೀವಿಸಲು ಸಾಧ್ಯ ಇಲ್ಲ. ಒಂದು ಸಮಯದಲ್ಲಿ ನಮ್ಮ ಜೊತೆ ಚೆನ್ನಾಗಿರ್ತಕ್ಕಂಥವರಾಗಿದ್ದಾರೆ, ಎಲ್ಲಿವರೆಗೆ ಅವರು ನಮ್ಮ ಜೊತೆ ಅನ್ಯೂನ್ಯತೆಯಲ್ಲಿ ಸಂತೋಷದಿಂದ ಸ್ನೇಹ ಭಾವದಲ್ಲಿ ಇರ್ತಕ್ಕಂಥವರಾಗಿದ್ದಾರೋ ಅಲ್ಲಿವರೆಗೂ ಸಹ ನಾವು ಏನೇ ಹೇಳಿದರೂ ಸಹ ಅದನ್ನು ಹಾಗೆ ಇಟ್ಟುಕೊಳ್ತಕ್ಕಂಥವರಾಗಿದ್ದಾರೆ. ಒಂದು ಸಾರಿ ಅವರು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಬಾಂಧವ್ಯದಲ್ಲಿ ಏನಾದರೂ ಇರಿಸಿ ಮುರುಸು ಏರ್ಪಟ್ಟಂತಹ ಸಂದರ್ಭದಲ್ಲಿ ನಾವು ಹೇಳಿರ್ತಕ್ಕಂತಹ ನಮ್ಮ ಎಲ್ಲ ರೀತಿಯ ಪಾಪಗಳನ್ನು ಮತ್ತೊಬ್ಬರ ಮುಂದೆ ಹೇಳಿಬಿಡ್ತಕ್ಕಂಥವರಾಗಿದ್ದಾರೆ. ಆದರೆ ನಮ್ಮ ದೇವರು ಹಾಗಲ್ಲ. ನೀವು ಎಂಥ ಪಾಪವನ್ನೇ ಮಾಡಿರಬಹುದು, ನೀವು ಎಂಥ ಘೋರವಾದಂತಹ ಈ ಲೋಕದಲ್ಲಿ ಯಾರೂ ಸಹ ಮಾಡಿರದಂತಹ ಪಾಪವನ್ನು ಮಾಡಿರಬಹುದು, ಆದರೆ ದೇವರ ಮುಂದೆ ನಾವು ಆ ಪಾಪಗಳನ್ನು ಹರಿಕೆ ಇಟ್ಟರೆ, ಆ ಪಾಪವನ್ನು ದೇವರ ಮುಂದೆ ತಿಳಿಸಿದರೆ ದೇವರು ನಂಬಿಗಸ್ತನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಯಾರೂ ಸಹ ನಂಬಿಗಸ್ತರಲ್ಲ, ದೇವರು ಮಾತ್ರ ನಂಬಿಗಸ್ತನು. ಹಾಗಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾನೆ, ನೀನು ನಿನ್ನ ಪಾಪವನ್ನು ನನ್ನ ಮುಂದೆ ಹರಿಕೆ ಇಟ್ಟರೆ ನಾನು ನಂಬಿಗಸ್ತನಾಗಿದ್ದು ನೀತಿವಂತನಾಗಿರುವುದರಿಂದ ನಿನ್ನ ಸಕಲ ಪಾಪಗಳನ್ನು ಕ್ಷಮಿಸ್ತಕ್ಕಂಥವನಾಗಿದ್ದೇನೆ, ಕ್ಷಮಿಸಿ ನಿನಗೆ ನೀತಿಯನ್ನು ಕೊಡ್ತಕ್ಕಂಥವನಾಗಿದ್ದೇನೆ, ನಿನ್ನ ಅನೀತಿಯನ್ನು ನಾನು ತೆಗೆದಾಕ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಒಂದು ವಿಚಾರವನ್ನು ದೇವರು ತಿಳಿಸ್ತಕ್ಕಂಥವನಾಗಿದ್ದಾನೆ. ಹಾಗಾದರೆ ಈ ಪಾಪವನ್ನು ನಾವು ಯಾರ ಮುಂದೆ ಹರಕೆಯಿಡಬೇಕು, ಹೇಗೆ ಹರಕೆಯಿಟ್ಟು ಸಮಾಪನೆಯನ್ನು ಹೊಂದಿಕೊಳ್ಳಬೇಕೆಂದರೆ ಯಾಕೋಬನ ಪುಸ್ತಕ 5:16 ತಿಳಿಸ್ತಕ್ಕಂಥದ್ದಾಗಿದೆ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಹರಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ನಮ್ಮ ಪಾಪಗಳನ್ನು ಅನೇಕ ಸಂದರ್ಭದಲ್ಲಿ ಗುಪ್ತವಾಗಿ ಮಾಡ್ತಕ್ಕಂಥವರಾಗಿದ್ದೇವೆ, ಅನೇಕ ಸಂದರ್ಭದಲ್ಲಿ ಎಲ್ಲರ ಮುಂದೆ ಮಾಡ್ತಕ್ಕಂಥವರಾಗಿದ್ದೇವೆ. ಇಂಥ ಪಾಪವನ್ನು ನಾವು ಹೇಗೆ ಹರಕೆ ಇಡಬೇಕು ಅಂದರೆ, ಗುಪ್ತವಾದಂಥ ಪಾಪಗಳನ್ನು ನಾವು ಕ್ರಿಸ್ತನ ಮುಂದೆ ನಾವು ಹರಕೆ ಇಡಬೇಕು. ಒಂದು ವೇಳೆ ನನ್ನ ಸಹೋದರನಿಗೆ ನನ್ನ ಸಹೋದರಿಗೆ ವಿರುದ್ಧವಾಗಿ ಏನಾದರೂ ಪಾಪಗಳನ್ನು ಮಾಡಿದರೆ, ಅಥವಾ ನೀವು ಏನಾದರೂ ಸಮುದಾಯದಲ್ಲಿ ಎಲ್ಲರ ಮುಂದೆ ಅವಮಾನ ಆಗೋ ರೀತಿಯಲ್ಲಿ ಯಾರೋ ಒಬ್ಬರು ತಪ್ಪು ಮಾಡದೇ ಇದ್ದರೂ ಸಹ ಅವರನ್ನು ಖಂಡಿಸಿ ಅವರ ಮನಸ್ಸನ್ನು ನೋಯಿಸಿ ನಾವು ಪಾಪ ಮಾಡಿದರೆ, ಅಂತಹ ಪಾಪಗಳನ್ನು ನಾವು ಸಾರ್ವಜನಿಕವಾಗಿಯೇ ಸಮಾಪನೆಯನ್ನು ಕೇಳಬೇಕು, ಸಾರ್ವಜನಿಕವಾಗಿಯೇ ನಮ್ಮ ತಪ್ಪನ್ನು ಹರಕೆ ಇಡಬೇಕು. ಒಬ್ಬರಿಗೊಬ್ಬರು ಹರಕೆ ಇಟ್ಟು ನಾವು ಹೋಗುವುದಾದರೆ ದೇವರು ನೀತಿವಂತನು ನಂಬಿಗಸ್ತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಆತನ ಸಮಿಸ್ತಕ್ಕಂಥನಾಗಿದ್ದಾನೆ. ನಾನು ನನ್ನ ಸಹೋದರನ ಬಳಿಯಲ್ಲಿ ನನ್ನ ಸಹೋದರಿಯ ಬಳಿಯಲ್ಲಿ ಹೋಗಿ ನಾನು ಇಂಥ ತಪ್ಪನ್ನು ಮಾಡಿದೆ, ನನ್ನನ್ನು ಸಮಿಸು ಎಂಬುದಾಗಿ ನಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಹರಕೆ ಇಟ್ಟು ನಂತರ ನಾವು ಕ್ರಿಸ್ತನ ಬಳಿಯಲ್ಲಿ ಬಂದು ಅದೇ ಪಾಪವನ್ನು ಒಟ್ಟಾಗಿ ಹರಕೆ ಇಡುವುದಾದರೆ ದೇವರು ನಮ್ಮ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ನಮ್ಮ ಪಾಪಗಳನ್ನು ಹರಕೆ ಇಟ್ಟರೆ ದೇವರ ವಾಕ್ಯ ಜ್ಞಾನೋಕ್ತಿ 28:13 ತಿಳಿಸ್ತಕ್ಕಂಥದ್ದಾಗಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರಕುವುದು ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ದೇವರು ಯಾರ ಮೇಲೆ ತನ್ನ ಕರುಣೆಯನ್ನು ತನ್ನ ಕೃಪೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ ಅಂದರೆ, ಯಾವ ಒಬ್ಬ ವ್ಯಕ್ತಿ ತನ್ನ ಪಾಪವನ್ನು ಹರಕೆ ಇಟ್ಟು ಬಿಟ್ಟು ಬಿಡ್ತಕ್ಕಂಥವನಾಗಿದ್ದಾನೋ. ಅನೇಕ ಸಂದರ್ಭದಲ್ಲಿ ನಾವು ಹರಕೆ ಇಡ್ತಕ್ಕಂಥವರಾಗಿದ್ದೇವೆ, ಆದರೆ ಆ ಪಾಪವನ್ನು ನಾವು ಬಿಟ್ಟು ಬಿಡದೆ ನಮ್ಮ ಮನಸ್ಸಿನಲ್ಲಿಯೇ ಇನ್ನೂ ಇಟ್ಟುಕೊಂಡು ಅದನ್ನು ಒಂದು ಭಾರವಾಗಿ ನಾವು ಹೊತ್ತುಕೊಂಡಿರ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ, ಏನೆಂದರೆ ಒಬ್ಬ ವ್ಯಕ್ತಿ ತನ್ನ ಪಾಪಗಳನ್ನು ಹರಕೆ ಇಟ್ಟು ಅದನ್ನು ಬಿಟ್ಟು ಬಿಡ್ತಕ್ಕಂಥವನಾಗಿದ್ದಾನೋ ಅವನಿಗೆ ದೇವರು ಕೃಪೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ, ದೇವರು ಕರುಣೆಯನ್ನು ದೊರಕಿಸ್ತಕ್ಕಂಥವನಾಗಿದ್ದಾನೆ. ಆ ಕರುಣೆಯನ್ನು ನಾವು ಹೊಂದಿಕೊಳ್ಳುವುದು ಯಾತಕ್ಕೋಸ್ಕರ ಅಂದರೆ, ಆ ಪಾಪದಿಂದ ಹೊರಬಂದು ನಾವು ಈ ಲೋಕದಲ್ಲಿ ನೀತಿವಂತರಾಗಿ ನಡೆಯುವುದಕ್ಕೋಸ್ಕರ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಮ್ಮ ದೋಷಗಳನ್ನು ನಾವು ಎಂದಿಗೂ ಸಹ ಮುಚ್ಚಿಕೊಳ್ಳಬಾರದು. ಅದೆಂಥ ಪಾಪವೇ ಆಗಿರಬಹುದು, ನೀವು ಈ ಲೋಕದಲ್ಲಿ ಈ ರೀತಿಯಾದಂಥ ಪಾಪ ಯಾರೂ ಮಾಡಿಲ್ಲ, ನಾನೊಬ್ಬನೇ ಮಾಡಿದ್ದೇನೆ ಎಂಬುದಾಗಿ ನೀವು ನೆನೆಸ್ತಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಸಮಿಸಲಾಗದಂತಹ ಪಾಪ ಯಾವುದೂ ಇಲ್ಲ. ಪ್ರಿಯ ಕೇಳುಗರೆ, ಎಲ್ಲ ಪಾಪಗಳನ್ನು ಆತನು ಸಮಿಸ್ತಕ್ಕಂಥವನಾಗಿದ್ದಾನೆ, ಆತನು ನಂಬಿಗಸ್ತನಾಗಿದ್ದಾನೆ. ನಾವು ಹೊರಗೆ ಏನೂ ಪಾಪ ಮಾಡಿಲ್ಲ ಎಂಬುವ ರೀತಿಯಲ್ಲಿ ನಾವು ನಟಿಸುವುದಕ್ಕಿಂತ, ಹೌದು ನಾನು ಪಾಪಿ ಎಂಬುದಾಗಿ ಆತ್ಮಿಕವಾಗಿ ನಾವು ಕ್ರಿಸ್ತನ ಬಳಿಗೆ ಬರುವುದಾದರೆ ಆತನು ನಮ್ಮ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ, ಆತನು ಎಲ್ಲವನ್ನ ನೋಡ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಮೇಲಕ್ಕೆ ಹೇರಿ ಹೋದರೂ ಅಲ್ಲಿಯೂ ನೀನಿರ್ತಿ, ಪಾತಾಳಕ್ಕಿಳಿದರೂ ಅಲ್ಲಿಯೂ ನೀನಿರ್ತಿ, ಎಲ್ಲಿಗೆ ನಾನು ಓಡಿ ಹೋಗಲಿ ಎಂಬುದಾಗಿ ದಾವಿದ ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಆತನ ಮುಂದೆ ಮುಚ್ಚು ಮರೆ ಆಗಿರ್ತಕ್ಕಂಥದ್ದು ಒಂದು ಸಹ ಇಲ್ಲ. ಆತನು ನಮ್ಮನ್ನು ನೋಡ್ತಕ್ಕಂಥವನಾಗಿದ್ದಾನೆ, ನಮ್ಮ ಪಾಪಗಳನ್ನು ಆತನು ಗಮನಿಸ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಅರಣ್ಯಕಾಂಡ 32:23 ಓದುವುದಾದರೆ, ಪ್ರಿಯ ಕೇಳುಗರೆ, ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗಿರುವಿರಿ, ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆಂಗ್ಲ ಭಾಷೆಯಲ್ಲಿ ಇನ್ನೂ ಸಹ ಈ ಒಂದು ಪದದ ಅರ್ಥ ಹೆಚ್ಚಾಗಿರತಕ್ಕಂಥದ್ದಾಗಿದೆ, ಬಿ ಶೋರ್ ಯುವರ್ ಸಿನ್ ವಿಲ್ ಫೈಂಡ್ ಯು ಔಟ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ನಮ್ಮ ಪಾಪಗಳನ್ನು ಆತನು ಅರ್ಥಕೊಳ್ತಕ್ಕಂಥವನಾಗಿದ್ದಾನೆ, ನಾವು ಮರೆ ಮಾಚಲು ಸಾಧ್ಯವಿಲ್ಲ. ಖಂಡಿತವಾಗಿಯೂ ಸಹ ಆತನು ನಮ್ಮ ಪಾಪಗಳನ್ನು ಎತ್ತಿ ತೋರಿಸುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇನ್ನೂ ಸಹ ದೇವರ ವಾಕ್ಯದಲ್ಲಿ ಕೀರ್ತನೆ 9:8 ತಿಳಿಸ್ತಕ್ಕಂಥದ್ದಾಗಿದೆ, ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದಿ. ಅನೇಕ ಸಂದರ್ಭದಲ್ಲಿ ಯಾರೂ ಸಹ ನೋಡಿಲ್ಲ, ನಾ ಮಾಡಿರ್ತಕ್ಕಂಥದ್ದನ್ನು ನನಗೆ ಮಾತ್ರ ಗೊತ್ತಿದೆ, ಹಾಗಾಗಿ ಈ ಪಾಪ ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ನೀವು ನೆನೆಸ್ತಿರಬಹುದು. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದಾವೀದ ಹೇಳ್ತಕ್ಕಂಥವನಾಗಿದ್ದಾನೆ, ನಮ್ಮ ಗುಪ್ತ ಪಾಪಗಳು ನಿನ್ನ ತೇಜೋ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಿ. ದೇವರ ದೃಷ್ಟಿಯಲ್ಲಿ ಆತನು ಎಲ್ಲ ಪಾಪಗಳನ್ನು ನೋಡ್ತಕ್ಕಂಥವನಾಗಿದ್ದಾನೆ. ಯಾವುದು ಸಹ ಆತನ ಮುಂದೆ ಮುಚ್ಚು ಮರೆ ಇಲ್ಲ. ಪ್ರಿಯಗಳೇ, ಎಲ್ಲವನ್ನ ಆತನು ಗಮನಿಸ್ತಕ್ಕಂಥವನಾಗಿದ್ದಾನೆ. ನಾವು ಮಾಡ್ತಕ್ಕಂಥ ಪಾಪ ಯಾವುದು, ಗುಪ್ತವಾಗಿ ಮಾಡ್ತಕ್ಕಂಥವರಾಗಿದ್ದೇವಾ ಅಥವಾ ಎಲ್ಲರಿಗೂ ತಿಳಿದು ಮಾಡ್ತಕ್ಕಂಥವರಾಗಿದ್ದೇವಾ, ಎಲ್ಲವನ್ನು ಸಹ ಆತನು ಗಮನಿಸ್ತಕ್ಕಂಥವರಾಗಿದ್ದಾನೆ. ದಾವಿದನು ಸಹ ಪಾಪ ಮಾಡಿದನು. ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಆತನು ವ್ಯಭಿಚಾರಕ್ಕೆ ಒಳಗಾದನು, ಕೊಲೆಯನ್ನ ಮಾಡಿದನು. ಈ ವ್ಯಭಿಚಾರ ಕೊಲೆ ಅಂತಕ್ಕಂಥದ್ದು ಭಯಂಕರವಾದಂಥ ಪಾಪ. ದಾವಿದ ದೇವರ ಹೃದಯಕ್ಕೆ ಹತ್ತಿರವಾದಂಥ ವ್ಯಕ್ತಿ, ಆದರೆ ಆತನೂ ಸಹ ಪಾಪಕ್ಕೆ ಒಳಗಾದನು. ಆತನು ತನ್ನ ಪಾಪಗಳನ್ನು ಹರಕೆ ಹಿಡದೆ ಹೋದಂಥ ಸಂದರ್ಭದಲ್ಲಿ ಆತನ ನೋವನ್ನು ಆತನು ಬರೀತಕ್ಕಂಥನಾಗಿದ್ದಾನೆ. ಕೀರ್ತನೆ 32 ಅಧ್ಯಾಯದಲ್ಲಿ ಓದುವುದಾದರೆ ಆತನು ತನ್ನ ಪಾಪಗಳನ್ನು ಯಾವ ರೀತಿಯಲ್ಲಿ ಹರಕೆ ಇಡ್ತಕ್ಕಂಥವನಾಗಿದ್ದಾನೆ ಎನ್ನುವುದಕ್ಕೆ ಒಂದು ಉದಾಹರಣೆ ಆಗಿದೆ. ಪ್ರಿಯ ಕೇಳುಗರೆ, ಹಾಗಾಗಿ ನೀವು ಕೀರ್ತನೆ 32 ಅಧ್ಯಾಯ, ಕೀರ್ತನೆ 51 ಅಧ್ಯಾಯವನ್ನು ಓದುವುದಾದರೆ ಪಾಪವನ್ನು ಹೇಗೆ ನಾವು ಹರಕೆ ಇಡಬೇಕೆಂಬುದನ್ನು ಒಂದು ಉದಾಹರಣೆಯಾಗಿ ದೇವರು ಅಲ್ಲಿಟ್ಟಿದ್ದಾನೆ. ಹಾಗಾಗಿ ದಾವಿದ ತನ್ನ ಪಾಪವನ್ನು ಹರಕೆ ಇಡದೆ ಹೋದಂಥ ಸಂದರ್ಭದಲ್ಲಿ ಅವನಿಗಾದಂಥ ಅನುಭವವನ್ನು ಆತನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಏನಾಯಿತು ಎಂಬುದಾಗಿ ನೋಡುವುದಾದರೆ ಕೀರ್ತನೆ 32 ಅಧ್ಯಾಯ 3-4 ತನಕ ನಾವು ಓದುವುದಾದರೆ, ನಾನು ಅಂದರೆ ದಾವಿದ ಹೇಳ್ತಕ್ಕಂಥನಾಗಿದ್ದೇನೆ, ನನ್ನ ಪಾಪವನ್ನು ಹರಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಇದನ್ನೇ ನಾವು ಹೇಳ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಆತನು ಅನಾರೋಗ್ಯಕ್ಕೆ ಒಳಗಾದನು, ಯಾವ ರೀತಿಯಲ್ಲಿ ಆತನು ತನ್ನ ನೋವನ್ನು ಇಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ. ದಿನವೆಲ್ಲ ಆತನು ನರಳ್ತಕ್ಕಂಥವನಾಗಿದ್ದಾನೆ, ತನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಗಲಿರುಳು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿತ್ತು, ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಗಿತ್ತು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಸಹ ಇವತ್ತು ಅನೇಕ ರೋಗಗಳಿಗೆ ಅನೇಕ ಬಾಧೆಗಳಿಗೆ ಯಾಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ ಅಂದರೆ ಅದಕ್ಕೆ ಕಾರಣ ಇದೆ. ಪ್ರಿಯ ಕೇಳುಗರೆ, ನಮ್ಮ ಪಾಪಗಳನ್ನು ನಾವು ಹರಕೆ ಇಡದೆ ಹೋದಾಗ ಈ ರೀತಿಯಾಗಿ ನಮ್ಮ ಮೇಲೆ ಭಾರವಾದಂತಹ ಶಿಕ್ಷಾಸ್ತ್ರ ಇರತಕ್ಕಂಥದ್ದಾಗಿದೆ. ದಾವಿದ ಹೇಳ್ತಕ್ಕಂಥನಾಗಿದ್ದಾನೆ, ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು ಎಂಬುದಾಗಿ. ರೊಮೆಟಿಸಮ್, ಆರ್ಥರಿಸ್ ಎಂಬುದಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥವರಾಗಿದ್ದೇವೆಲ್ಲ. ಪ್ರಿಯ ಕೇಳುಗರೆ, ಅದೇ ರೀತಿಯಾದಂಥ ಒಂದು ಕಾಯಿಲೆಗೆ ಆತನು ಒಳಗಾಗ್ತಕ್ಕಂಥವನಾಗಿದ್ದಾನೆ. ಯಾವಾಗ ಆತನು ಪಾಪ ಮಾಡಿ ತನ್ನ ಪಾಪವನ್ನು ಹರಿಕೀಡದೆ ಹೋದನೋ ಆವಾಗ ಈ ರೀತಿಯಾದಂತಹ ಹಿಂಸೆಗಳಿಗೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ಯಾವಾಗ ನನ್ನ ಪಾಪಗಳನ್ನ ಹರಿಕೀಡದೆ ನಾನು ಮೌನವಾಗಿದ್ದೇನೋ ಆವಾಗ ಈ ರೀತಿಯಾದಂತಹ ಎಲ್ಲಾ ರೀತಿಯ ನೋವುಗಳು ನನಗೆ ಬಂತು ಎಂಬುದಾಗಿ. ಆದರೆ ಯಾವಾಗ ಆತನು ಹರಕೆ ಇಡ್ತಕ್ಕಂಥವನಾಗಿದ್ದಾನೋ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆ 32 ಅಧ್ಯಾಯ 5 ವಚನವನ್ನು ಓದಬೇಕಾದ್ರೆ, ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹಗಳನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು, ನೀನು ನನ್ನ ಅಪರಾಧಗಳನ್ನು ಪರಿಹರಿಸಿಬಿಟ್ಟಿ. ಆತನು ಈಗ ಮುಂದೆ ಬರ್ತಕ್ಕಂಥನಾಗಿದ್ದಾನೆ. ಆತ ನೆನೆಸಿದ್ನು, ಉರಾಯನನ್ನ ಕೊಲೆ ಮಾಡಿದ್ದು ಯಾರಿಗೂ ಸಹ ಗೊತ್ತಿಲ್ಲ ಎಂಬುದಾಗಿ. ಆತನು ಬರ್ಷಿಬಳನ್ನು ಹೇಗೆ ತನ್ನಗೆ ಬೇಕೆಂಬುದಾಗಿ ಒರಿಸಿಕೊಂಡನು ಎಂತಕ್ಕಂತಹ ಆತನ ಯೋಜನೆ ಯಾರಿಗೂ ಸಹ ಗೊತ್ತಿಲ್ಲ ಎಂಬುದಾಗಿ ಆತನು ತಿಳಿದುಕೊಂಡಿದ್ದನು. ಯಾರಿಗೂ ಸಹ ಗೊತ್ತಿಲ್ಲ ಎಂಬುದಾಗಿ ಆತನು ಸಹ ಮೌನವಾಗಿದ್ದನು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅವನು ಎಲ್ಲಿವರೆಗೆ ಮೌನವಾಗಿದ್ದನು ಪಾಪಗಳನ್ನ ಹರಿಕಿಡದೆ, ಅವನ ಜೀವಿತ ಬಹಳ ಬಹಳವಾಗಿ ಭಾರವಾಗಿತ್ತು. ಅವನು ಯಾವುದೇ ರೀತಿಯಲ್ಲಿ ಸಂತೋಷದಿಂದ ಆತನು ಜೀವಿತದಲ್ಲಿ ಕ್ಷೇಮದಿಂದ ಇರಲಿಲ್ಲ. ಕೇಳುಗರೆ, ಆತನು ಭಯಂಕರವಾದಂತಹ ವ್ಯಾಧಿಗೂ ಭಯಂಕರವಾದಂತಹ ನೋವಿಗೆ ತೊಳಲಾಟಕ್ಕೆ ಒಳಗಾಗ್ತಕ್ಕಂಥನಾಗಿದ್ದಾನೆ. ಈಗ ಹೇಳ್ತಕ್ಕಂಥನಾಗಿದ್ದಾನೆ, ನಾನು ದೇವರ ಮುಂದೆ ಬಂದು ನನ್ನ ಎಲ್ಲಾ ದೋಷವನ್ನು ನನ್ನ ಎಲ್ಲಾ ಪಾಪಗಳನ್ನು ನಾನು ಹರಕೆ ಇಟ್ಟೆ, ಹಾಗಾಗಿ ಆತನು ನನ್ನ ಎಲ್ಲ ಅಪರಾಧಗಳನ್ನು ಎಲ್ಲವನ್ನ ಪರಿಹರಿಸಿಬಿಟ್ಟನು. ಅದಕ್ಕೋಸ್ಕರವೇ ನಾವು ಪ್ರಿಯ ಕೇಳುಗರೆ ದೇವರ ವಾಕ್ಯದಲ್ಲಿ ಓದಿರ್ತಕ್ಕಂಥದ್ದು 1 ಯೋವನ 1 ಅಧ್ಯಾಯ 9 ವಚನದಲ್ಲಿ ನಾವು ಓದಿದಲ್ಲವೇ, ಏನಂದ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ದಾವಿದನು ಅರ್ಥ ಮಾಡಿಕೊಂಡು ಪ್ರಿಯ ಕೇಳುವರೆ. ಅದಕ್ಕೋಸ್ಕರ ದೇವರ ಬಳಿಯಲ್ಲಿ ಬಂದು ಆತನು ಪಾಪಗಳನ್ನ ಹರಕೆ ಇಡ್ತಕ್ಕಂಥನಾಗಿದ್ದಾನೆ. ನಮ್ಮ ದೇವರು ತಂದೆಯ ಬಲಪಾಸದಲ್ಲಿ ಕೂತಿದ್ದಾನೆ, ಆತನು ನಮ್ಮ ವಕೀಲನಾಗಿದ್ದಾನೆ, ಆತನು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ಪ್ರಿಯ ಕೇಳುವರೆ, ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ 1 ಯೋಹಾನ 2:1 ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ನನ್ನ ಪ್ರಿಯರಾದ ಮಕ್ಕಳೇ, ಯೋಹಾನ ಬರೀತಕ್ಕಂಥದ್ದು, ನನ್ನ ಪ್ರಿಯರಾದ ಮಕ್ಕಳೇ ಎಂಬುದಾಗಿ ನನ್ನನ್ನು ನಿಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ಆತನು ಏನು ಹೇಳ್ತಕ್ಕಂಥನಾಗಿದ್ದಾನೆ ಅಂದರೆ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಕ್ರಿಸ್ತನು ಸಹಾಯಕನು ನಮಗಿದ್ದಾನೆ. ಎಂತಹ ಅದ್ಭುತವಾದಂತಹ ವಾಗ್ದಾನವನ್ನು ಕ್ರಿಸ್ತನು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ತಿಳಿಸ್ತಕ್ಕಂಥವನಾಗಿದ್ದೇನೆ. ಸತ್ಯವೇದವನ್ನು ಕೊಟ್ಟಿರ್ತಕ್ಕಂಥದ್ದು, ಸತ್ಯವೇದದಲ್ಲಿ ತಿಳಿಸಿರ್ತಕ್ಕಂತಹ ವಾಕ್ಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಂದರೆ ಉದ್ದೇಶ ಒಂದೇ. ಪ್ರಿಯ ಕೇಳುಗರೆ, ನಾವು ಪಾಪದಿಂದ ಹೊರಬೇರಬೇಕು ಎಂಬುದಾಗಿ. ಅದಕ್ಕೋಸ್ಕರವೇ ನೀವು ಪಾಪ ಮಾಡದಂತೆ ಇದನ್ನು ಬರೀತಕ್ಕಂಥವನಾಗಿದ್ದೇನೆ. ಆದರೆ ಯಾರಾದರೂ ಪಾಪ ಮಾಡಿದರೆ ಯಾರಿದ್ದಾರೆ, ಭಯಪಡುವಂತಹ ಅವಶ್ಯಕತೆ ಇಲ್ಲ. ನಮ್ಮ ವಕೀಲನಿದ್ದಾನೆ. ನಮ್ಮ ಜೀವಿತವನ್ನು ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಸಹ ಎಲ್ಲವನ್ನ ಹರಿತುಕೊಂಡಿರತಕ್ಕಂತಹ ದೇವರು ನಮಗಿದ್ದಾನೆ. ಆತನು ತಂದೆಯ ಬಳಿಯಲ್ಲಿ ನೀತಿವಂತನಾದಂತಹ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಈ ಲೋಕದಲ್ಲಿ ಅಯ್ಯೋ ನಾ ಈ ರೀತಿಯಾಗಿ ಪಾಪದಲ್ಲಿ ಇದ್ದೇನೆ, ನನ್ನ ಪಾಪವನ್ನು ಯಾರು ಬಿಡಿಸ್ತಕ್ಕಂಥವರಾಗಿದ್ದಾರೆ, ಎಲ್ಲಿಗೆ ಹೋಗಲಿ ಎಂಬುದಾಗಿ ನೀವು ಯೋಚಿಸ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸಹಾಯಕನು ನಮಗಿದ್ದಾನೆ. ಆ ಸಹಾಯಕನು ಯಾರೆಂದರೆ ಕ್ರಿಸ್ತನು. ಕ್ರಿಸ್ತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಹರಕೆ ಇಟ್ಟರೆ ದೇವರು ಖಂಡಿತವಾಗಿಯೂ ಸಹ ನಮ್ಮ ಪಾಪಗಳನ್ನು ಹರಕೆ ಇಡ್ತಕ್ಕಂಥವನಾಗಿದ್ದಾನೆ. ಯಾರು ಮಾತ್ರ ನಮ್ಮ ಪಾಪಗಳನ್ನು ಸಮಿಸಲು ಸಾಧ್ಯ, ನಮ್ಮ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಕ್ರಿಸ್ತನು. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಸತ್ಯವೇದದಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1 ಸಾಮುವೇಲ 12:19-20 ನಾವು ಓದಬೇಕಾದ್ರೆ, ನಮಗೊಬ್ಬ ಅರಸನು ಬೇಕೆಂದು ನಾವು ಬೇಡಿಕೊಂಡದ್ದರಿಂದ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪ ಕೂಡಿತು. ಆದ್ದರಿಂದ ನಿನ್ನ ಸೇವಕರಾದಂಥ ನಾವು ಸಾಯದಂತೆ ನಿನ್ನ ದೇವರಾದ ಯೆಹೋವನಲ್ಲಿ ಬೇಡಿಕೋ ಎಂಬುದಾಗಿ ಸಮುವೇಲನನ್ನ ಇಲ್ಲಿ ಕೇಳ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಅದಕ್ಕೆ ಆತನ ಹೇಳ್ತಕ್ಕ, ಭಯಪಡಬೇಡಿರಿ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆ ಆದರೂ ಅದನ್ನು ಬಿಟ್ಟು ಯೆಹೋವನನ್ನು ಹಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಂದಿಗೆ ಸೇವಿಸಿರಿ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇದುವರೆಗೆ ನೀವು ಯಾವ ರೀತಿಯಲ್ಲಿ ಪಾಪದಲ್ಲಿ ಜೀವಿಸಿದ್ದೀರೋ ಯಾರಿಗೂ ಸಹ ಗೊತ್ತಿಲ್ಲ. ಆದರೆ ದೇವರ ಮುಂದೆ ಈ ದಿನದಲ್ಲಿ ನೀವು ಬಂದು ನಿಮ್ಮ ಪಾಪಗಳನ್ನು ಹರಕೆ ಇಟ್ಟರೆ ದೇವರು ಆ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಆತನು ನಮಗೆ ಸಹಾಯ ಮಾಡ್ತಕ್ಕಂಥವನಾಗಿದ್ದಾನೆ. ಆತನು ನಮಗೆ ಕರುಣೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಆತನು ನಮಗೆ ಕೃಪೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಇನ್ನು ಮುಂದೆ ಆ ಪಾಪವನ್ನು ಮಾಡದೆ ನಾವು ಪಾಪವನ್ನು ಬಿಟ್ಟು ಬಿಟ್ಟು ಜೀವಿಸಬೇಕಾಗಿದೆ. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ, ನನ್ನನ್ನು ಶುದ್ಧಿಗೊಳಿಸಿ ಎಂಬುದಾಗಿ ದಾವಿದನು ಅಂದು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಿಯ ಕೇಳುಗರೆ, ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ನಿನ್ನ ಪಾಪ ಅದು ಎಂಥದೇ ಆಗಿರಬಹುದು, ಬಾ, ನಾನು ನಿನ್ನ ಪಾಪವನ್ನು ಸಮಿಸ್ತಕ್ಕಂಥವನಾಗಿದ್ದೇನೆ, ನೀ ನನ್ನ ಮುಂದೆ ಹರಕೆ ಇಡು ಎಂಬುದಾಗಿ ಕರೀತಕ್ಕಂಥವನಾಗಿದ್ದಾನೆ. ನಾವು ಈ ದಿನದಲ್ಲಿ ಕ್ರಿಸ್ತನ ಮುಂದೆ ಬಂದು ಹರಕೆ ಇಡುವುದಾದರೆ ಖಂಡಿತವಾಗಿಯೂ ಸಹ ಆತನು ನಮ್ಮ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ನಮ್ಮ ಪಾಪಗಳನ್ನು ಮುಚ್ಚಿಕೊಂಡ್ರೆ ಪ್ರಿಯ ಕೇಳುಗರೆ, ನಮಗೆ ಎಂದಿಗೂ ಸಹ ಕರುಣೆ ದೊರಕುವುದಿಲ್ಲ, ಆತನು ಕೃಪೆಯನ್ನು ತೋರಿಸುವುದಿಲ್ಲ. ಯಾರು ಪಾಪಗಳನ್ನು ಹರಕೆ ಇಟ್ಟು ಬಿಟ್ಟು ಬಿಡ್ತಕ್ಕಂಥವರಾಗಿದ್ದಾರೋ ಅವರಿಗೆ ಕರುಣೆ ಇವತ್ತಿನ ದಿನದಲ್ಲಿ. ಹೌದು, ಕ್ರಿಸ್ತನ ಕೃಪೆ ಕರುಣೆ ಬೇಕು ನನಗೆ ಎಂಬುದಾಗಿ ನೀವು ಬಯಸುವುದಾದರೆ ಈ ಕ್ಷಣದಲ್ಲಿಯೇ ನೀವು ಪಾಪಗಳನ್ನು ಹರಕೆ ಇಟ್ಟು ಬಿಟ್ಟು ಬಿಟ್ಟು ಜೀವಿಸೋಣ, ಆ ರೀತಿಯಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನಿಸುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥಿಸಿರಿ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಸ್ವಾಮಿ, ಹೌದು ದೇವ, ನೀನು ನೀತಿವಂತನು ನಂಬಿಗಸ್ತನಾಗಿರುವುದರಿಂದ ನಮ್ಮ ಪಾಪಗಳನ್ನು ನಿನ್ನ ಮುಂದೆ ಹರಿಕೆ ಇಡ್ತಕ್ಕಂಥವರಾಗಿದ್ದೇವೆ. ನಾವು ಎಂದಿಗೂ ಸಹ ನಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳುವುದಿಲ್ಲ ಸ್ವಾಮಿ, ಹರಿಕೆ ಇಡ್ತಕ್ಕಂಥವರಾಗಿದ್ದೇವೆ. ಹೌದು, ನಮ್ಮ ಪಾಪಗಳನ್ನು ನಿನ್ನ ಒಬ್ಬನೇ ಮಗನಂತೆ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸಿ ನಿನ್ನ ಕೃಪೆಯನ್ನು ನಮ್ಮ ಮೇಲೆ ತೋರಿಸು ಸ್ವಾಮಿ. ನಮ್ಮ ಎಲ್ಲ ರೀತಿಯ ಅನಾರೋಗ್ಯಗಳನ್ನು ತಪ್ಪಿಸು ಅಪ್ಪ. ನಿನ್ನ ಬಳಿಯಲ್ಲಿ ನಾವು ಬೇಡಿಕೊಳ್ತಕ್ಕಂಥವರಾಗಿದ್ದೇವೆ. ಕೇಳ್ತಕ್ಕಂಥ ನಿನ್ನ ಮಕ್ಕಳು ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದಂಥ ಪಕ್ಷದಲ್ಲಿ ಸ್ವಾಮಿ, ಅವರ ಪಾಪಗಳನ್ನು ಸಮಿಸು, ನೀನು ಕರುಣೆಯನ್ನು ತೋರಿಸು. ಆ ನಿಟ್ಟಿನಲ್ಲಿ ಅವರು ನಿನಗೆ ಮೆಚ್ಚುಗೆಯಾಗಿ ಜೀವಿಸಿ ನಿನ್ನ ಸನ್ನಿಧಾನದಲ್ಲಿ ಸದಾಕಾಲ ಜೀವಿಸಲು ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.